ಆದರೆ ಉಳಿದವರಿಗೆ ಆ ಪರಿಜ್ಞಾನ ಇಲ್ಲ. ಕೊನೆಗೆ ರಾಮದೇವರು ಹೊರಟರು, ಕೌಸಲ್ಯ ಹತ್ರ ಹೋದ್ರಂತೆ. ಕೌಸಲ್ಯ ತುಂಬಾ ದುಃಖ ಪಡ್ತಾಳೆ. ಆದರೆ ರಾಮ ಬಂದಾಗ ಅದೇ ರಘುಮುಖದಲ್ಲೇ ಇದ್ದಿದ್ದರಿಂದ ರಾಮನಿಂದ ವಿಷಯ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಬೇರೆಯವರಿಂದ ಗೊತ್ತಾಗುತ್ತೆ ಅಷ್ಟೇ, ಹೊರತು ರಾಮನಿಂದ ಗೊತ್ತಾಗೋದೇ ಇಲ್ಲ. ಇದು ಇನ್ನೊಂದು ವಿಶೇಷ. ಅಲ್ಲಿಂದ ಸೀತಾದೇವಿ ಹತ್ರ ಹೋಗ್ತಾರೆ ರಾಮದೇವರು. ತಕ್ಷಣ ಸೀತಾ ಇವರೆಲ್ಲ ಕವಿಗಳು ಏನ್ ಮಾಡಿಬಿಟ್ಟಿದ್ದಾರೆ, ಉಚ್ಚಾಪಟ್ಟೆ ಅದನ್ನ ಇದು ಮಾಡಿಬಿಟ್ಟು ಸೀತೆ ಏನ್ ಬಾಯಿ ಅಲಂಕಾರ ಮಾಡ್ಕೊಂಡು ಕೂತಿದ್ಲು, ಇನ್ನೇನು ಮಹಾರಾಣಿ ಆಗ್ತೇನೆ ಅಂತ ಕನಸು ಕಾಣ್ತಾ ಇದ್ಲು. ಈ ಸುದ್ದಿ ಗೊತ್ತಾಯ್ತು, ಓ ಗೋಳಾಡಿಬಿಟ್ಲು ನಡಿ ಅಂತ ಹೇಳಿಬಿಟ್ಟು ಸೀತೆಯ ಜೀವನ ದುಃಖದ ಜೀವನ ಅಂತ ಹೇಳಿ ಜನ ಚಿತ್ರಿಸಿಬಿಡ್ತಾರೆ. ತಪ್ಪದು, ಇವ್ರು ಯಾರು ವಾಲ್ಮೀಕಿ ರಾಮಾಯಣ ನೋಡಿಲ್ಲ. ಸೀತೆಗೆ ವನವಾಸ ವಿಷಯ ಹೇಳಿದ್ದು ಅವರಿವರಲ್ಲ, ರಾಮದೇವರೇ ಹೇಳಿದರಂತೆ. ಸೀತೆಗೆ ಹೇಳಬೇಕಾಗಿಲ್ಲ, ಸರ್ವಜ್ಞನು ಸೀತಾದೇವಿ. ಈ ಮಧ್ಯೆ ಅಷ್ಟ ಸೀತಾದೇವಿ ಹೇಳಿದ ಮಾತು ಒಂದೇ, ಹಾಗಾಯ್ತು ಹೀಗಾಯ್ತು ಏನು ಇಲ್ಲ, ನಾನು ನಿಜ ಜೊತೆ ಬರ್ತೇನೆ ಅಷ್ಟೇ, ಇನ್ನೇನು ಮಾತಾಡಲಿಲ್ಲ, ನಿಜ ಜೊತೆಗೆ ನಾನು ಬರ್ತೇನೆ. ಅಲ್ಲಿ ರಾಮಸೀತೆಯರ ಸಂಭಾಷಣೆ ನಡೆಯುತ್ತೆ. ಬರಕೂಡುದು ಅಂತ ರಾಮದೇವರು, ಒಂದೇ ಬರ್ತೇನೆ ಅಂತ ಸೀತಾದೇವಿ. ಅವರಿಬ್ಬರ ಸಂಭಾಷಣೆ ಅನೇಕ ವಿಚಾರಗಳು ಬರುತ್ತೆ, ಅದೆಲ್ಲ ಬೇಡ. ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಸೀತಾ ನೀನು ಅಲ್ಲಿ ಬರಕೂಡುದು, ಬಂದ್ರೆ ಭಾರಿ ಕಷ್ಟ, ರಾಕ್ಷಸರೆಲ್ಲ ಇರ್ತಾರಲ್ಲಿ, ಭಾರಿ ಕಷ್ಟ ಆಗುತ್ತೆ ಅಂತ ಕೇಳಿದರೆ ಸೀತಾದೇವಿ ಹೇಳುತ್ತಾರೆ, ರಾಮ ನಿನ್ನ ಹೆಸರು ಕೇಳಿದರೆ ರಾಕ್ಷಸರು ಓಡಿ ಹೋಗ್ತಾರೆ, ನಿನ್ನ ಜೊತೆಗಿದ್ರೆ ಯಾವ ರಾಕ್ಷಸ ಬರ್ತಾನೆ ಅಲ್ಲಿಗೆ. ಅದಕ್ಕೆ ಉತ್ತರ, ಸೀತಾ ಹಾಗಲ್ಲ ಅಲ್ಲ, ನಾವು ವನವಾಸಕ್ಕೆ ಹೋಗಿದ್ದೇವೆ ಅಂತ ಹೇಳಿ ಯಾವ ಕಾರ್ಯವನ್ನು ಬಿಡಾಗಿಲ್ಲ. ಇದು ಬಹಳ ಮುಖ್ಯ. ಇದು ಅಲ್ಲಿ ವೈಶ್ವರ್ಯವಾದಿಗಳನ್ನು ಬಿಡಾಗಿಲ್ಲ, ಪಂಚಮಹಾಯಜ್ಞಗಳನ್ನು ಬಿಡಾಗಿಲ್ಲ, ಅತಿಥಿ ಸತ್ಕಾರ ಬಿಡಾಗಿಲ್ಲ, ಎಲ್ಲ ಮಾಡಬೇಕದನ್ನ. ಅಲ್ಲಿ ಭಾರಿ ಕಷ್ಟ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ರಾಮ ಇದಕ್ಕೆ ಯಾವಾಗಲೂ ನಾನು ಮುಂದೆ ಇರ್ತೇನೆ ಸೀತಾದೇವಿ ಹೇಳುತ್ತಾರೆ. ಈ ಮಾತಲ್ಲಿ ಅನೇಕರು ನಮಗಿಲ್ಲ ಅದಕ್ಕೆ ಉಳಿದವರಿಗಿಲ್ಲ ಅಂತ ಹೇಳ್ಕೋತಾರೆ, ನಮಗಿಲ್ಲ ನಮಗಿಲ್ಲ ಅಷ್ಟೇ, ಯಾರು ಬಂದ್ರೆ ಇಲ್ಲ ಅಂತ ಹೇಳಬಾರದು ಅಂತ ಹೇಳುತ್ತಾರೆ. ಭಿಕ್ಷೆ ಬೇಡಿಯಾದ್ರೂ ಇನ್ನೊಬ್ಬರಿಗೆ ನಮ್ಮ ಕೈಯಿಂದ ಅದು ಮಾಡಬೇಕೇ ಹೊರತು ಇಲ್ಲ ಅನ್ನೋ ಮಾತನ್ನು ಉಪಯೋಗಿಸಿದರೆ ಅದು ಬದುಕೇ ಅಲ್ಲ. ಇದೆಲ್ಲ ಗೃಹಸ್ಥ ಧರ್ಮ ಹೇಗಿರುತ್ತೆ ಎಂಬುದನ್ನು ರಾಮದೇವರೆಲ್ಲ ವಿವರಿಸ್ತಾರೆ. ಅವರ ಸಂಭಾಷಣೆ ಎಲ್ಲ ಗೊತ್ತಾಗ್ತಾ ಹೋಗ್ತಾ ಇತ್ತು. ಕೊನೆಗೂ ರಾಮದೇವರು ಸೀತಾದೇವಿ ಬರೋದನ್ನ ಒಪ್ತಾರೆ. ಕಾರಣ ಅವ್ರ ಸಂಕಲ್ಪ ಇದ್ದಿದ್ದೇ ಹಾಗೆ, ಲೋಕಕ್ಕೆ ತೋರಿಸ್ಬೇಕಾಗಿದೆ, ನಾ ಭಾರಿ ಕಷ್ಟಪಡಬೇಕಾಗುತ್ತೆ ಸೀತಾ ಅಂತ ಕೇಳಿದ್ರೆ ನೀನಿಲ್ಲದೆ ಸುಖ ಪಡೋದೇನು ಬಂತು, ಇದು ಪ್ರಶ್ನೆ. ಇದು ಇನ್ನೇನಿದ್ರು ಕೂಡ ರಾಮನ್ನು ಬಿಟ್ಟಿರೋದಾದ್ರೆ, ಪತಿಯನ್ನು ಬಿಟ್ಟಿರೋದಾದ್ರೆ ಅದೆಂತ ಸುಖ ಅದು, ನಾನು ಬಂದೇ ಬರುತ್ತೇನೆ. ಸ್ತ್ರೀ ಧರ್ಮಗಳನ್ನು ತುಂಬಾ ವಿಶ್ಲೇಷಣೆ ಮಾಡತಕ್ಕಂಥ ಭಾಗ ಅದು. ಅಲ್ಲಿಂದ ಮುಂದೆ ಕೌಸಲ್ಯ ಎಲ್ಲರೂ ಭಾರಿ ವ್ಯಥೆ ಪಡ್ತಾರೆ. ಕೌಸಲ್ಯ ಹೇಳ್ತಾಳೆ, ರಾಮ ನಿನ್ನಿಂದ ನಾನು ಬಂದು ಬಿಡ್ತೇನೆ, ಎಲ್ಲರೂ ಹಿಂದೆ ಬರ್ತೇವೆ ಅಂತ ಹೇಳೋ ಜನಗಳೇ ಹೊರತು ನೀನೊಬ್ಬನೇ ಹೋಗುವಂತ ಒಬ್ರು ಹೇಳಿದವರೇ ಇಲ್ಲ. ಈ ಕಾಲದಲ್ಲಿ ನೀನೊಬ್ಬನೇ ಹೋಗು ಅಂತ ಹೇಳ್ತಾರೆ. ಬೇಕಾದ ಕಲಿಯುಗದಲ್ಲಿ ರಾಮ ಬಾದ ಏಕಾಚಿ ರಾಮನಿಗೆ ಮಾತ್ರ, ಏಕಾಚಿ ಗುರುಗಳಿಗೆ ಮಾತ್ರ, ನಮಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅರ್ಥ ಮಾಡಿಕೊಂಡ್ರೆ ರಾಮನಿಗೆ ಹೋಗಲಿಕ್ಕೆ ಎಲ್ಲರೂ ತಯಾರಾದವರೇ. ಕೌಸಲ್ಯ ರಾಮದೇವ್ ಹೇಳುತ್ತಾರೆ, ಅಮ್ಮ ನೀನು ಬರಕೂಡುದು ಅಂತ ಹೇಳುತ್ತಾರೆ, ನೀನು ಬರೋದನ್ನ ಸಮ್ಮತ ಅಲ್ಲ. ಯಾತಕ್ಕೆ, ನನ್ನ ಮಗ ನನ್ನಿಂದ ನೀನು ಬರ್ತೇನೆ ಅಂತ ಹೇಳ್ತೀಯಲ್ಲ, ನಿನ್ನ ಮಗನಿಗಿಂತ ಗಂಡ ದೊಡ್ಡವನು ಅಂತ ಹೇಳುತ್ತಾರೆ ರಾಮದೇವರು. ಭಾರಿ ಮುಖ್ಯವಾದ ಮಾತು. ಭರ್ತಾನಾಮ ಪರಂ ನಾರಿಯಾಹ ಭೂಷಣಾದಪಿ ಭೂಷಣಂ, ರಾಮದೇವರ ಮಾತು. ಎಲ್ಲ ಅದನ್ನೇ ಪುರಂದರದಾಸರು ಹಾಗೆ ಬರೀತಾರ ಮಾತನ್ನು, ಪತಿವ್ರತ ಸ್ತ್ರೀಯರಿಗೆ ಪತಿಯೊಂದೇ ಭೂಷಣವು. ವಾಲ್ಮೀಕಿ ರಾಮಾಯಣದ ಮನೇರವಾದ ಮಾತಿನ ಅನುವಾದ. ಬಿಟ್ಟು ಬಂದ್ರೆ ಏನೂ ಪ್ರಯೋಜನ ಇಲ್ಲ, ನೀನು ಇಲ್ಲಿದ್ದು ದಶರಥನ ಸೇವೆ ಮಾಡಿದ್ರಾಗ ಸಂತೋಷ, ನನ್ನ ಹಿಂದೆ ಬಂದ್ರೆ ಆಗೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಪತಿಯರ ಸ್ತ್ರೀಯರ ಉಪಾಸನೆ ಕ್ರಮ ಹೇಗಿರಬೇಕು, ಶಿಷ್ಯರ ಉಪಾಸನೆ ಕ್ರಮ ಹೇಗಿರಬೇಕು. ಶಿಷ್ಯರೆಲ್ಲ ಗುರುವಂತರ್ಗತ ಭಗವಂತನನ್ನು ಆರಾಧನೆ ಮಾಡಬೇಕು, ಸ್ತ್ರೀಯರೆಲ್ಲ ಪತ್ಯಂತರ್ಗತ ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಇಲ್ಲದೆ ಹೋದ್ರೆ ದೇವರಿಗೆ ಅದು ತಲುಪೋದಿಲ್ಲ, ದೇವರು ಸ್ವೀಕಾರ ಮಾಡೋದಿಲ್ಲ, ನಮ್ಮ ನೀ ಇಲ್ಲೇ ಇರಬೇಕು. ಆಗ ಕೌಸಲ್ಯ ನಿರ್ವಾಯ ಇಲ್ಲದ ಒಪ್ಪುಗೊತ್ತಾಳೆ. ಈ ಮಧ್ಯೆ ಲಕ್ಷ್ಮಣ ಭಾರಿ ಸಿಟ್ಟಿಗೆ ಹೇಳ್ತಾನೆ, ರಾಮ ನಾನಿನಿಂದ ಬಂದೇ ಬರ್ತೇನೆ, ಲಕ್ಷ್ಮಣ ಬರಬೇಡ, ರಾಮ ನನಗೆ ಭಾರಿ ಸಿಟ್ಟು ಬಂದಿದೆ ದಶರಥನ ಮೇಲೆ ಅಂತ ಮಾತಾಡ್ತಾನೆ. ಎಂತ ಅಪ್ಪ ಇವನು, ಹೀಗೆಲ್ಲ ಮಾಡೋದ, ಇವನು ತಂದೆಯಾಗಿ ಕೆಲಸ ಮಾಡಿಲ್ಲ, ಏನೋ ವರ ಕೊಟ್ಟಿದ್ದಂತೆ ನಡೆಸ್ತಾ ಇದ್ದಾನಂತೆ, ಇವನು ಕಾಮುಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ರಾಮ ಅಣ್ಣ ಇದು ಭಾರಿ ತಪ್ಪಿದು ಬಂತು. ಅಲ್ಲೊಂದು ದಶರ ಲಕ್ಷ್ಮಣ ಒಂದು ಮಾತು ಹೇಳುತ್ತಾನೆ, ಬಹಳ ಮುಖ್ಯವಾದ ಮಾತು. ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಾಕಾರ್ಯಂ ವಿಜಾನತಃ, ಎಂದು ಕಾರ್ಯಕಾರ್ಯ ತಿಳ್ಕೊಂಡಿಲ್ಲ ಹೌದು, ಆ ಕಾರ್ಯಾಕಾರ್ಯಂ ಅಜಾನತಃ ಗುರೋರಪಿ ಅವಲಿಪ್ತಸ್ಯ ಕಾರ್ಯಂ ಭವತಿ ಶಾಸನಂ. ಇದು ಲಕ್ಷ್ಮಣನ ಮಾತು. ಪ್ರಹ್ಲಾದ ಇಂಥದ್ದೇ ಮಾತನ್ನು ಹೇಳಿತ್ತು, ಎಂದು ಕೂಡ ಗುರುವಿನ ಮಾತಾದರೂ ಕೂಡ ಆ ದೊಡ್ಡವರ ಮಾತಾದರೂ ಕೂಡ ಅದು ಶಾಸ್ತ್ರ ವಿರುದ್ಧವಾದರೆ ಕೇಳಬಾರದು. ಇವತ್ತು ದಶರಥ ಮಾಡೋ ದೊಡ್ಡ ತಪ್ಪದು ಬಂತು ಅವನಿಗೆ, ಒಬ್ಬ ತನ್ನ ಹೆಂಡತಿಯ ಮಾತನ್ನು ನಡೆಸೋದಕ್ಕೋಸ್ಕರ ಹಿರಿಯ ಮಗನಿಗೆ ರಾಜ್ಯ ತಪ್ಪಿಸ್ತಕ್ಕಂತ ಹಕ್ಕು ಇಕ್ಷ್ವಾಕು ವಂಶದಲ್ಲಿ ಎಂದೂ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾರಿಗೋ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಸರ್ಕಾರಿ ರೂಲನ್ನ ಮನೆ ಲೆಕ್ಕ ಹೆಂಡತಿ ಮಾತು ಕೊಟ್ಟಿರ್ತಾನೆ. ಯಾರಿಗೋ ರಾಜ್ಯ ತಾನು ರಿಟೈರ್ ಆಗ್ತೀನಿ ಇನ್ನೊಬ್ಬರಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಕೇಳ್ತಾರ? ಸರ್ಕಾರದ ಪ್ರಕಾರ ಸೀನಿಯಾರಿಟಿ ಅವ್ರಿಗೆ ಹೋಗ್ತಾ ಇರ್ತೀವಿ, ಇವ್ರಿಗೆ ಕೊಡ್ಲಕ್ಕೆ ಬರೋದಿಲ್ಲ ಆಗಲ್ಲ ಕೂಡ, ರಿಟೈರ್ ಮನೆಗೆ ಹೋಗ್ಬೇಕೇ ಹೊರತಿವನು, ಯಾರೋ ಪ್ರಶ್ನೆ ಕೊಡ್ಲಕ್ಕೆ ಬರೋದಿಲ್ಲ. ಇದು ರಾಜಶಾಸನ ಬೇರೆ, ತನ್ನ ವೈಯಕ್ತಿಕ ಸಂಸಾರದ ವಿಚಾರ ಬೇರೆ. ಕೈಕೇಯಿ ಕೊಟ್ಟ ಮಾತು ವೈಯಕ್ತಿಕವಾದ ಮಾತದು. ಆದರೆ ಇಕ್ಷ್ವಾಕು ರಾಜ್ಯದ ನಿಯಮ ಏನು ಅಂತ ಕೇಳಿದ್ರೆ, ಇಕ್ಷ್ವಾಕು ವಂಶದೊಳಗೆ ಜ್ಯೇಷ್ಠನಿಗೆ ಪಟ್ಟಾಭಿಷೇಕ ಅದು ನಿಯಮ. ಈ ಕುರುವಂಶದಲ್ಲಿ ಹಾಗಲ್ಲ. ಗುಣಜ್ಯೇಷ್ಠಸ್ಯ ಶಂತನುಹು, ಶಂತನೇ ರಾಜ್ಯ ಬಂತು, ಮೂರನೇ ಅವನೇ ರಾಜ್ಯ ಬಂತು. ಅಲ್ಲಿ ಗುಣವಂತನಿಗೆ ರಾಜ್ಯ ಅಂಬುದು ಆ ಲೆಕ್ಕ, ಇಲ್ಲಿ ಜ್ಯೇಷ್ಠನಿಗೆ ರಾಜ್ಯ. ಜ್ಯೇಷ್ಠ ಪ್ಲಸ್ ಗುಣವಂತ ಎರಡೂ ರಾಮ ಆಗಿದ್ದಾನೆ, ಭಾರಿ ವಿಶೇಷ. ಅದಕ್ಕೆ ಕುಲಧರ್ಮ ಅಂದ್ರೆ ಇದು. ತಪ್ಸ ಹಕ್ಕು ದಶರಥನಿಗಿಲ್ಲ, ಅವನು ಸ್ತ್ರೈಣನಾಗಿ ಕೆಲಸ ಮಾಡಿದ್ದಾನೆ, ರಾಮನನ್ನು ಸಹಿಸೋದಿಲ್ಲ, ಅವನ ನಾಶ ಮಾಡಿಬಿಡ್ತೇನೆ ನಾನೀಗ. ದಶರಥನನ್ನು ಹೇಳುತ್ತೇನೆ, ಕೇಳಿದ್ರೆ ಸರಿ, ಎಲ್ಲರೂ ನಾಶ ಮಾಡಿಬಿಡ್ತೇನೆ. ಸೈನ್ಯ ತಂದ್ರೆ ಅದ್ರ ಕಥೆನೆ ಮುಗಿಸಿಬಿಡ್ತೇನೆ. ಲಕ್ಷ್ಮಣಗ ಶಕ್ತಿ ಇದೆ. ಹೇಗೆ ಒಂದು ಕಡೆಗೆ ಶೇಷನ ಅವತಾರ, ನಿನಗೆ ಸಂಕಷ್ಟ ಆಗ ಭಗವಂತನ ವಿಶೇಷ ಸನ್ನಿಧಾನ, ಇಷ್ಟೆಲ್ಲ ಮಾಡ್ತೇನೆ ರಾಮ, ನೀನು ಹೂವನ್ನು ಮುಗಿಸಿಬಿಡ್ತೇನೆ ಅಂತ ಹೇಳ್ತಾರೆ. ರಾಮದೇವರು ಸುಮ್ಮನೆ ಹೇಳುತ್ತಾರೆ, ನಾನು ಹೂ ಅನ್ನೋದಿಲ್ಲ, ಆ ಕೆಲಸ ಮಾಡಬೇಡ ಅಂತ ಹೇಳಿಬಿಡ್ತಾರೆ. ದೇವರು ಈ ಧರ್ಮವನ್ನು ಹೇಗೆ ಪಾಲನೆ ಮಾಡ್ತಾರೆ, ಮೊದಲೇ ಮೊದಲಷ್ಟು ಕೆಲಸ ಮಾಡು ಅಂತ ಹೇಳ್ಬೋದಾಗಿತ್ತು. ಎಷ್ಟು ಐಕ್ ಮಾಡ್ತಾರಲ್ಲ, ಸುಮ್ಮನೆ ಇದ್ದಾಗಿ ದಾರ್ಕಲ್ಲೆ ಮಾಡಿಸಿಬಿಟ್ಟಿರ್ತಾರೆ ಪಾಪ. ಆ ರೀತಿ ಹೇಳಿದ್ರೆ ತಕ್ಷಣ ಲಕ್ಷ್ಮಣ ಕೆಲಸ ಮಾಡ್ತಿದ್ದ ರಾಮನೇ ಹೇಳ್ತಾರೆ, ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಇರು. ಲಕ್ಷ್ಮಣ ಬಿಡೋದಿಲ್ಲ, ಹಾಗಿದ್ದ ರಾಮನಿಂದ ಬರ್ತಾರೆ ಕರ್ಕೊಂಡೋಗಾಗಿದ್ರೆ. ಈ ರೀತಿ ಉಪಯೋಗಿಸಿ ಬಿಡ್ತಾನೆ ಅದನ್ನ, ರಾಮದೇವರು ಅಂಗೀಕಾರ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಣ ರಾಮದೇವರಿಂದ ಹೋಗೋದಕ್ಕೆ ಕಾರಣ ಆತ ಶೇಷ, ಪರಮಾತ್ಮನ ಹಾಸಿಗೆ ಜೊತೆಗೆ ಇರಬೇಕಲ್ಲ, ಜೊತೆಗೆ ಹೊರಟು ಬಿಡ್ತಾರೆ. ಇದು ಒಳಗಿರತಕ್ಕಂಥ ಅರ್ಥ, ವಿಶೇಷವಾದಂಥ ಒಂದು ಸಂಬಂಧ ಬೆಳೆಸಿಕೊಂಡಿದ್ದಾನೆ. ಎಲ್ಲ ವನವಾಸ ಸಿದ್ಧತೆಯಾಯಿತು, ಅಲ್ಲಿಂದ ಹೊರಡ್ತಾ ಇದ್ದಾರೆ. ಸುಮಿತ್ರ ಸಂದೇಶ ಕೊಟ್ಟಲಂತ ಲಕ್ಷ್ಮಣನಿಗೆ, ಬಹಳ ಅಪೂರ್ವವಾದ ಸಂದೇಶ ಅದು. ಒಬ್ಬ ತಾಯಿಯಾಗಿ ಬಹಳ ಸಂಭ್ರಮದಿಂದ ಕಳಿಸಿಕೊಡ್ತಾನೆ, ನೀನು ಹೆಂಗ್ ಆಚಾರ ಹೋಗಬೇಡ ಅಂತ ಹೇಳೋದಕ್ಕೆ ಹೋಗಲ್ಲ ಲಕ್ಷ್ಮಣನಿಗೆ. ನೀನು ಮೊದಲು ಹೋಗು, ರಾಮಂ ದಶರಥಂ ವಿಧಿ ಮಾಂ ವಿಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿಧಿ. ಒಂದೊಂದು ಮಾತುಗಳು ಎಷ್ಟು ಸುಂದರವಾದ ಮಾತುಗಳು. ನೀನು ರಾಮನನ್ನು ದಶರಥ ಅಂತ ತಿಳ್ಕೊ, ಸೀತೆಯನ್ನ ನಾನು ಅಂತ ತಿಳ್ಕೊ, ತಾಯಿ ಅಂತ ತಿಳ್ಕೊ, ಈ ಅಯೋಧ್ಯೆಯನ್ನ ಅಡವಿ ಅಂತ ತಿಳ್ಕೊ, ಅಡವಿನೇ ಅಯೋಧ್ಯೆ ನಿನ್ನ ಪಾಲಿಗೆ. ಹಾಗೆ ಒಂದರ್ಥ, ಇನ್ನೊಂದು ಅರ್ಥ, ನೀನು ಹೋದ್ರೆ ಅಯೋಧ್ಯೆ ಅಡವಿ ಆಗುತ್ತೆ ಅಂತ ಅರ್ಥ. ರಾಮ ಹೋದ ಮೇಲೆ ಅಯೋಧ್ಯೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ರಾಮ ಇದ್ದಲ್ಲಿ ಅಯೋಧ್ಯೆಯ ಹೊರತು ರಾಮನ್ ಬಿಟ್ರೆ ಅಯೋಧ್ಯೆಯಲ್ಲ. ಗಚ್ಚತಾತ ಯಥಾ ಸುಖಂ, ಇದು ಸುಮಿತ್ರೆ ಕೊಟ್ಟ ಸಂದೇಶ. ದೇವರಿಂದ ಹೋಗ್ತೇವೆ ಅಂತ ಮಕ್ಕಳು ಹೇಳಿದರೆ ತಾಯಿ ಹೇಗಾದ್ರೆ ಅಭಿನಂದನೆ ಮಾಡಬೇಕು ಹೇಳುತ್ತಾರೆ. ಮೊದಲ ಕೆಲಸ ಮಾಡು ಅಂತ ಹೇಳ್ಬೇಕು. ಏ ಅದಕ್ಕೆ ಯಾಕೆ ನೀನಾಗ ಏಕಾದಶಿ ಮಾಡ್ತೀವಿ, ತಪ್ಪಿಸಿಬಿಡ್ತಾರಲ್ಲ, ಹಾಗೆ ಮಾಡಬಾರ್ದು. ಮಗ ಮಾತಾಡೋದೇ ಕಷ್ಟ, ಮೊದಲು ಮಾಡು ಅಂತ ಹೇಳಬೇಕೆ ಹೊರತು ತಪ್ಪಿಸಬಾರ್ದು. ಲಕ್ಷ್ಮಣ ಆ ರೀತಿ ಹೇಳಿದ್ದಕ್ಕೆ ಎಷ್ಟು ಮೇಲೆ ಬರ್ತಾನೆ ಲಕ್ಷ್ಮಣ. ರಾಮ ಲಕ್ಷ್ಮಣ ಜೊತೆಗೆ ಹೇಳಬೇಕು ಲಕ್ಷ್ಮಣ ಹೆಸರು. ಅಷ್ಟು ಇವತ್ತು ಮಠಗಳಲ್ಲಿ ಪೂಜಿತವಾದ ದೇವರಲ್ಲಿ ಭರತ ಇಲ್ಲ, ಶತ್ರುಘ್ನ ಇಲ್ಲ, ಲಕ್ಷ್ಮಣ ಇದ್ದಾರೆ ಎಂದು ಗಮನಿಸಬೇಕು. ಸೀತಾ ಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರ ದೇವರು ಅಂತ ಹೇಳಿದ್ದೇವೆ. ಯಾಕೆ ರಾಮನ ಹಿಂದೆ ಹೋಗಿದ್ದಕ್ಕೆ ಬಂದ ವಿಶಿಷ್ಟವಾದ ಮಹತ್ವ ಅದು. ಯೋಗ್ಯತೆಗೆ ತಕ್ಕಂತೆ ನಡ್ಕೊಡುತ್ತಾನೆ, ಎಲ್ಲ ವ್ಯವಸ್ಥೆ ಆಯಿತು. ಅಲ್ಲಿಂದ ದೊಡ್ಡವರಿಗೆ ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ ಅಂತ ಬರ್ತಿದ್ದಾರೆ. ಈ ಹೊತ್ತಿನಲ್ಲೂ ಕೂಡ ಬಿಟ್ಟಿಲ್ಲ, ಇದೊಂದು ಧರ್ಮ ಇದು. ಒಳ್ಳೆ ಕೆಲಸಕ್ಕೆ ಹೋಗ್ಬೇಕೋ ದೊಡ್ಡವರಿಗೆ ನಮಸ್ಕಾರ ಮಾಡಿಯೇ ಹೋಗಬೇಕು. ಅದು ಬಹಳ ದುಃಖ ಪಡ್ತಾ ಇದ್ದಾನೋ ಆಗಲೇ ನಮಸ್ಕಾರನೇ ಮಾಡಬೇಕು. ಯಾಕೆಂದ್ರೆ ಅದು ಅದೊಂದು ನಿಯಮ, ಅದು ವಿಧಿ ಅಂತ ಹೇಳಿದ್ಮೇಲೆ ಫಲದ ಯೋಚನೆ ಇಲ್ಲ ಅದಕ್ಕೆ. ಆಗ ದಶರಥನಿಗೆ ನಮಸ್ಕಾರ ಮಾಡ್ತಾರೆ. ದಶರಥ ಹೇಳ್ತಾನೆ, ರಾಮ ನನ್ನ ಮಾತು ನಡೆಸಬೇಡ ನೀನು ಅಂತ ಹೇಳ್ತಾನೆ. ಇದು ಆಶ್ಚರ್ಯ, ನನ್ನ ಮಾತು ನಡೆಸಬೇಡ ನೀನು. ಒಂದು ಸಲ ಅನ್ಕೊಂಡಿರ್ತಾನೆ ದಶರಥ ರಾಜ, ಯಾವಾಗ ಕೈಕೇಯಿ ರಾಮದೇವರನ್ನ ನಿನ್ನ ಮಾತು ನಡೆಸ್ತೀಯಾ ನಡೆಸ್ತೀಯಾ ಅಂತ ಕೇಳಿಬಿಟ್ಟಾಗ ದಶರಥ ಅನ್ಕೊಂಡಂತೆ, ಇವತ್ತು ಒಂದು ದಿವಸದ ಮಟ್ಟಿಗೆ ರಾಮ ನನ್ನ ಮಾತು ನಡೆಸೋದಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರ್ತದೆ ಅನ್ಕೊಂಡಂತೆ. ಒಂದು ದಿವಸದ ಮಟ್ಟಿಗೆ ಕೆಟ್ಟ ಮಗನಾಗಬಾರ್ದೆ, ಕೆಟ್ಟ ಮಗನ ಅಪ್ಪನ ಮಾತು ಕೇಳೋದಿಲ್ಲ ಅನ್ನೋ ಮಗ. ಯಾತಕ್ಕೆ ರಾಮ ಉಳ್ಕೊಂಡ್ಬಿಡ್ತಾನೆ ಇಲ್ಲಿ. ಅದು ಎಷ್ಟು ವಿಚಾರ ಮಾಡ್ತಾನೆ ದಶರಥ ಅಂದ್ರೆ. ಆದ್ರೆ ಏನ್ ಮಾಡೋದು, ರಾಮ ಕೇಳೇ ಕೇಳುತ್ತಾನೆ, ಗೊತ್ತಾತನೆ ರಾಮನ ಸ್ವಭಾವ ಸ್ಪಷ್ಟ ಅರ್ಥವಾಗಿದೆ. ಎಂದು ದೇವರು ದೇವರೇನೆ, ಇಲ್ಲೂ ಹಾಗೆ ಆಗ್ತದೆ, ರಾಮ ನೀನು ಹೋಗಬೇಡ, ಇಲ್ಲ ಮಾತು ನಡೆಸಬೇಕು, ನಾನು ಹೋಗೇ ಹೋಗ್ತೇನೆ ಅಂತ ಹೇಳಿದಾಗ ಮುಂದೆ ಕೌಸಲ್ಯಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ಕೈಕೇಯಿ ನಮಸ್ಕಾರ ಮಾಡ್ದ. ಕೈಕೇಯಿ ಎಷ್ಟು ಬುದ್ಧಿ ಕೆಟ್ಟೋಗಿದೆ ಅಂದ್ರೆ, ಆ ದುಷ್ಟ ಸಹವಾಸ ಆದ್ರೆ ಏನೇನೋ ಮಾಡಿಬಿಡುತ್ತೆ. ಅದಕ್ಕೆ ಸಂಗಮ್ನ ಕುರಿಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರು ರುಷ್ಠು. ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಅಯೋಗ್ಯರ ಸಂಗಮನ್ನ ಎಂದೂ ಮಾಡಬಾರದು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಅವಳು ಸ್ವತಃ ಯೋಷಿತ್ತೆ ಕೈಕೇಯಿ, ಅದು ಆಶ್ಚರ್ಯ. ಸ್ವತಃ ಸ್ತ್ರೀಯವಳು, ಅದು ಬಹಳ ದುಷ್ಟ ಸ್ತ್ರೀಯ ಸಹವಾಸದಿಂದ ಹಾಗಾಗಿಬಿಟ್ಟಿದ್ದಾಳೆ. ಆ ಒಳಗೆ ನಿಕೃತಿ, ಹೊರಗೆ ಮಂಥರೆ, ಅವಳು ಬುದ್ಧಿ ಕೆಟ್ಟೋಗಿದೆ. ಅವಳು ಹೇಳ್ತಾಳೆ, ರಾಮ ಹೀಗೆಲ್ಲ ವನವಾಸಕ್ಕೆ ಹೋಗೋದು, ನಮಸ್ಕಾರ ಮಾಡಕ್ಕೆ ಬಂದ ರಾಮನಿಗೆ ಹೇಳೋ ಮಾತವಳು, ಹೀಗೆಲ್ಲ ವನವಾಸಕ್ಕೆ ಹೋಗೋದು, ಸೀತಾಂಬರ ಉಟ್ಕೊಂಡು ಹೋಗ್ತಾರೆ ವನವಾಸಕ್ಕೆ, ತಗೋ ನಾರು ಬಟ್ಟೆ ಅಂತ ಕೊಟ್ಲಂತೆ. ಎಂದು ಏನು ಅನ್ಯಾಯ ಅಂದ್ರೆ, ಎಷ್ಟು ಬುದ್ಧಿ ಕೆಲವು ಸಾತ್ವಿಕರು ದುಷ್ಟವ್ರ ಬುದ್ಧಿ ಕೆಟ್ಟಿದ್ರೆ ನಮಗೆ ಆಶ್ಚರ್ಯ ಅಲ್ಲ, ಇಂಥವ್ರ ಬುದ್ಧಿ ಕೆಟ್ಟರೆ. ಅದಕ್ಕೆ ದುಷ್ಟ ಶಾಸ್ತ್ರದ ಒಂದು ಪರಿಣಾಮ ಹೇಗಾಗ್ತದೆ, ಮಂಥರೆ ದುಷ್ಟ ಸ್ತ್ರೀಯವಳು. ಸಾಮಾನ್ಯವಾಗಿ ಬುದ್ಧಿ ಅಂತ ಕರೀತಾರೆ ಸ್ತ್ರೀಯನ್ನ, ದುಷ್ಟ ಬುದ್ಧಿ ಅದು. ದುಷ್ಟ ಶಾಸ್ತ್ರ ಅಂದ್ರೆ ಹಾಗೆ, ಸಚ್ಛಾಸ್ತ್ರ ಅಭ್ಯಸೆಯ ನಿತ್ಯಂ ದುಶಾಸ್ತ್ರಂತೂ ಪರಿತ್ಯಜೇತ್, ಆಚಾರ್ಯರ ಮಾತು. ಸಚ್ಛಾಸ್ತ್ರವನ್ನು ಹೇಗೆ ಓದಲೇಬೇಕು, ದುಶ್ಯಾಸ್ತ್ರವನ್ನು ತ್ಯಾಗ ಮಾಡಲೇಬೇಕು, ಮಂಥರಿನ ತ್ಯಾಗ ಮಾಡಬೇಕಾಗಿತ್ತು, ಆದರೆ ಮಾಡದೆ ಹೋಗಿದ್ದರೆ ಅನಾಹುತ ಇದು ಅಂತ. ಅವಳು ಹೇಗೆ ಬಂದು ಸೇರಿಕೊಂಡಿರುವಂಥ ಮಂಥರಿಗೆ, ಕೈಕೇಯ ದಾದಿಯವಳು, ಸಾಕು ತಾಯಿ, ಮದುವೆ ಆಗಿ ಬಂದ್ಲಲ್ಲ, ಆಗ ಎನ್ ಜೊತೆಗೆ ಎಂಟರ್ ಆದ್ಲಂತವಳು, ಕೈಕೇಯ ಜೊತೆ ಪ್ರವೇಶ ಮಾಡ್ತಾ ಇದ್ದಾಳೆ. ಅಲ್ಲಿ ಇಲ್ಲಿ ಪ್ರವೇಶ ಇರಲಿಲ್ಲ ಅವಳಿಗೆ, ರಾಮನ ಪವಿತ್ರವಾದ ಅಯೋಧ್ಯೆಯಲ್ಲಿ ಡೈರೆಕ್ಟ್ ಬರೋ ಸಾಧ್ಯತೆ ಇರಲಿಲ್ಲ ಅವಳು, ಅದಕ್ಕೆ ಕೈಕೇಯ ಮೂಲಕ ಎಂಟರ್ ಆದ್ಲಂತೆ. ಮನೆಯೊಳಗೆ ಪದಾರ್ಥ ಹೇಗೆ ಬರುತ್ತೆ ಗೊತ್ತ, ಎಲ್ಲ ಹೋಗಿರ್ತಾನೆ ತುಳಿದಿರ್ತಾನೆ, ಅದರಿಂದ ಎಂಟರ್ ಆಗುತ್ತೆ ಒಳಗಡೆ ಬರುತ್ತೆ. ಮನೆಯೊಳಗೆ ಬರೋ ಚಾನ್ಸಸ್ ಇರೋದಿಲ್ಲ, ಎಲ್ಲ ಹೋದ ಒಂದು ತುಳಿದು ಬಿಟ್ಟಿರ್ತಾನಲ್ಲ, ಕಾಲಿ ಗಂಟು ಒಳಗೆ ಬರುತ್ತೆ. ಇವತ್ತು ವಿಜ್ಞಾನ ಹೇಳುತ್ತೆ ಇವೆಲ್ಲ ಇರುತ್ತಲ್ಲ ಜಂತು ಹುಳುಗಳ ಮೊಟ್ಟೆಗಳು ತುಳಿತಾನೆ, ಅದ್ರ ಕಾಲೊಳಗಿಂದ ಎಂಟರ್ ಆಗುತ್ತೆ ಅಂತ. ನೋಡಿ, ಬಾಯಿಂದಾಗಿಯಿಂದ ಅಲ್ಲ, ಎಷ್ಟು ಶಕ್ತಿ ಅದ ಮೊಟ್ಟೆಗಳು, ಮತ್ತೆ ಅವೇನು ಅಂತ ಒಂದು ಶಕ್ತಿ ಇದೆ ಅಂತ. ದುಷ್ಟ ಶಕ್ತಿಗಳು ಹೇಗೆ ಬರುತ್ತೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಪ್ರಭಾವ ಹೀಗಾಗಿದೆ. ಅವಳು ಜೊತೆ ಪ್ರವೇಶ ಮಾಡಿದ್ದಾಳೆ. ಆದರೆ ಅಯೋಧ್ಯೆಯಲ್ಲಿ ಅಂತ ಕೆಟ್ಟವಳು ಯಾವ್ದು ಕೊಟ್ಟಿರೋದು ಕೆಳಗಿಲ್ಲ, ಬೇರೆ ಕಡೆಯಿಂದ ಬಂದು ಇಂಪೋರ್ಟೆಡ್ ಕ್ವಾಲಿಟಿ ಅಂತ ಎಕ್ಸ್ಪೋರ್ಟ್ ಇಂಪೋರ್ಟ್ ಆದವಳು. ಕೈಕೇಯ ದೇಶದಿಂದ ಬಂದವಳು, ಕೈಕೇಯ ದೇಶದಿಂದ ಬಂದ ಅವಳು, ಕೈಕೇಯ ಅಲ್ಲಿ ಅವಳೇನೆ ರಾಜಕುಮಾರಿ ಅವಳು, ಇವಳು ಜೊತೆಗಿದ್ದವಳು, ಇಬ್ಬರು ಅಲ್ಲಿಂದ ಬರ್ತಾ ಇದ್ದಾರೆ, ಬಂದು ಹಾಳು ಮಾಡ್ತಾ ಇದ್ದಾಳೆ. ಆದಷ್ಟು ಬಹಳ ಹುಷಾರಾಗಿರ್ಬೇಕು. ಕೈಕೇಯ ದೇಶದಿಂದ ಅಯೋಧ್ಯೆಗೆ ಆಪತ್ತು ಬಂತು, ಕೈಕೇಯ ದೇಶದಿಂದ ಅಯೋಧ್ಯೆಗೆ ಆಪತ್ತು ಬಂತು. ಕೈಕೇಯ ದೇಶ ಅಂದ್ರೆ ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಆ ಲೆಕ್ಕ ಆ ದೇಶದವೆಲ್ಲ ಕೂಡ. ನಮ್ಮ ಇಂಡಿಯಾಕ್ಕೆ ಅದೇ ದೊಡ್ಡ ಗಲಾಟೆ ಇರೋದು ಆ ಕಡೆಯಿಂದಾನೆ, ಇವತ್ತಿನೇ ಗಲಾಟೆ ಎಲ್ಲದು. ಪ್ರತಿ ಯುಗದಲ್ಲೂ ಕೂಡ ನಮಗೆ ಭಾರಿ ಪ್ರಾಬ್ಲಮ್ ಇರೋದು ಆದಿಕ್ಕಿನಿಂದಾನೆ ಪ್ರಾಬ್ಲಮ್ ಇರೋದು. ಮಹಾಭಾರತದಲ್ಲೂ ಹಾಗೇನೆ, ಗಾಂಧಾರಿ ಬಂದಲ್ಲ, ಗಾಂಧಾರ ದೇಶ ಅಂದ್ರೆ ಅದೇನೆ, ಇಲ್ಲಿ ಮಂಥರೆ ಬಂದಿದ್ದು ಅಲ್ಲಿಂದ, ಗಾಂಧಾರಿ ಬಂದಿದ್ದು ಅಲ್ಲಿಂದ. ಮಂಥರೆಯ ಜೊತೆಗೆ ಈಗ ಕೈಕೇಯ ಜೊತೆಗೆ ಮಂಥರೆ ಬಂದ್ರೆ ಗಾಂಧಾರಿಯ ಜೊತೆಗೆ ಶಕುನಿ ಬರ್ತಾನೆ. ನೋಡಿ, ಇಬ್ಬರು ಜೊತೆಯಾಗೆ ಬರ್ತಾರೆ. ತಮಾಷೆ, ಕೈಕೇಯ ಒಳ್ಳೆಯವಳು, ಗಾಂಧಾರಿಯ ಒಳ್ಳೆಯವಳು. ಅಲ್ಲಿ ಒಬ್ಬ ಹೆಣ್ಣು ಜೊತೆಗೆ ಬಂದು ಅವಳನ್ನು ಕೆಡಿಸಿದ್ಲು, ಇಲ್ಲಿ ಗಂಡು ಜೊತೆ ಬಂದು ಇವಳನ್ನು ಕೆಡಿಸ್ತಾರೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ಇವ್ ಸಂಬಂಧ ಹೇಗಿದೆ ಅಂದ್ರೆ, ಇದು ಜಾಗ್ರಫಿ ಇರೋದೇ ಹೇಗೆ ಅಂತ ಹೆಚ್ಚು ಕಡಿಮೆ. ಜಾಗ್ರಫಿನೇ ಆಗಿದೆ ಇಂಡಿಯಾಕ್ಕೆ, ಈ ಕಡೆಯಿಂದಾನೆ ಭಾರಿ ಆಪತ್ತಿರೋದು. ಯುಗ ಯುಗಗಳಲ್ಲೂ ಹಾಗೆ ಆಯ್ತು. ಮಂಥರೆ ಬೇರೆ ಯಾರೂ ಅಲ್ಲ, ಮಹಾಭಾರತದಲ್ಲಿ ಪಾಂಡವರ ವನವಾಸಕ್ಕೆ ಕಾರಣವಾಗಿದ್ದು ದುರ್ಯೋಧನ ಅಂತ. ಮಹಾಭಾರತ ಸುಮ್ಮನೆ ಕಥೆ ಗೊತ್ತಿದ್ದವರಿಗೂ ಗೊತ್ತು, ದುರ್ಯೋಧನನ ಸಂಚರಿಂದ ನಡೆಯಿತು ಅವನು ಕಲಿಯವು. ಇಲ್ಲಿ ನಡೆದಿದ್ದು ಯಾರಿಂದ, ಈ ಮಂಥರೆಯಿಂದ ನಡೆಯಿತು. ಅವನು ಕಲಿ, ಇವಳು ಮಂಥರೆ, ಅಲಕ್ಷ್ಮಿ, ಕಲಿಯ ಹೆಂಡತಿಯವಳು. ಅಂದ್ರೆ ಗಂಡ ಹೆಂಡತಿಯ ರೋಲ್ ಹೇಗಿದೆ ಲೆಕ್ಕ ಹಾಕ್ಬೇಕಲ್ಲಿ. ಇಲ್ಲಿ ಹೆಂಡತಿಯಾದ ಇವಳಿಂದ ಈ ಅನಾಹುತ ನಡೀತ. ರಾಮನಿಗೆ ವನವಾಸ, ಇಲ್ಲಿ ಸರ್ವೋತ್ತಮನಿಗೆ ವನವಾಸವನ್ನು ತಂದುಕೊಳ್ಳಕ್ಕೆ ಇವಳು ಬಂದು, ಅಲ್ಲಿ ಭೀಮಾದಿಗಳಿಗೆ ವನವಾಸ, ಜೀವೋತ್ತಮನಿಗೆ ವನವಾಸ. ಅಲ್ಲಿ ಅಂತೂ ರಾಮಾಯಣದಲ್ಲೂ ವನವಾಸ, ಮಹಾಭಾರತದಲ್ಲೂ ವನವಾಸ. ಇಲ್ಲಿ ಅರಣ್ಯ ಪರ್ವ, ಅಲ್ಲಿ ಇಲ್ಲಿ ಅರಣ್ಯ ಕಾಂಡ ಅಂತಿದೆ, ಅಲ್ಲಿ ವನ ಪರ್ವ ಅಂತಿದೆ, ದೊಡ್ಡ ಪರ್ವ ಇದೆ. ಅಂದ್ರೆ ಇದು ಅರ್ಥ ಮಾಡಿಕೊಂಡ್ರೆ, ಇವತ್ತು ಭಕ್ತರಿಗೆ ವನವಾಸ ಅಂತ ಯಾರಾದ್ರೂ ಕೇಳಿದರೆ, ರಾಮದೇವರು ಮಾಡಿ ತೋರಿಸಿದ್ದಾರೆ, ನನ್ನ ಭಕ್ತರಾಗ ರೆಡಿ ಇರಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ನನ್ನ ಭಕ್ತರು ಸಿದ್ಧರಾಗಿರ್ಬೇಕು. ಅದಕ್ಕೆ ಅದೇ ರೀತಿ ಭೀಮಸೇನಾದಿಗಳು ತೋರಿಸ್ತಾರೆ, ನಾವು ತಯಾರಾಗಿದ್ದೇವೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಯೋಚನೆ ಮಾಡಾಗಿಲ್ಲ, ವನವಾಸ ಎಲ್ಲಿಂದನೂ ಬರೋದಿಲ್ಲ, ಈ ಕಲಿ ಮತ್ತು ಕಲಿಯ ಸಂಬಂಧಿಗಳಿಂದ ಬರೋದಾದ್ರಿಂದ ಹಾಗೆ ನಡೆದಿದೆ. ನೀನು ಯಾರ ಬಟ್ಟೆ ಉಟ್ಕೊಂಡು ಹೋಗಬೇಕು? ರಾಮದೇವರು ಎಂಥವ್ರು ಪರಮಾತ್ಮ, ಕಷ್ಟ ಇಸ್ಕೊಂಡ್ರಂತೆ. ಈ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತೇವೆ, ಏನ್ ಕೊಟ್ಟರು ಇಸ್ಕೊತೇನೆ ಅಂತ ಹೇಳ್ತಾನಲ್ಲ, ಇಸ್ಕೊಂಡೇ ಬಿಟ್ಲಂತೆ ಪರಮಾತ್ಮ. ಭಕ್ತಳು ಅವಳನ್ನು ಮರಿಬಾರದು ನಾವು. ಕೈಕೇಯಿ ಭಕ್ತಳು ಪಾಪ, ಅವಳ ಒಳಗಿರೋ ಭಕ್ತಿನ ಪರಮಾತ್ಮ ಗುರುತಿಸಿದ್ದಾರೆ. ಇದು ನಿಜವಾದ ಅಪಿಚೇತ್ ಸುಧುರಾಚಾರ ಅವನು ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಇದು ಭಗವದ್ಗೀತೆಯಲ್ಲಿ ಬಂದ ಆಕಸ್ಮಿಕವಾಗಿ ಕೆಟ್ಟವರ ಬಗ್ಗೆ ಭಗವಂತನೇ ಮಾಡಿದ ವ್ಯಾಖ್ಯಾನ ಇದು. ಬಂದು ಕೈಕೇಯಿ ಕೊಟ್ಟ ಅದನ್ನು ಇಸ್ಕೊಂಡಂತೆ, ಸುಧಾಮ ಕೊಟ್ಟ ಅವಲಕ್ಕಿನೂ ಇಸ್ಕೊತಾನೆ, ಕೈಕೇಯಿ ಕೊಟ್ಟ ಇದನ್ನು ಇಸ್ಕೊತಾನೆ. ಸುಧಾಮನಿಗೆ ಇದ್ದಿದ್ದೇ ಅಷ್ಟು ಪಾಪ, ಇವಳಿಗೆ ಹಾಗಲ್ಲ, ಒಳ್ಳೇದೆಲ್ಲ ತಾರಿಟ್ಕೊಂಡು ಕೆಟ್ಟದ್ದು ಕೊಡ್ತಾ ಇದ್ದ. ಅದಕ್ಕೆ ದೇವರಿಗೆ ನೀವು ಯಾವ ಎಣ್ಣೆ ದೀಪ ಹಚ್ಚಿದ್ರು ಹಚ್ಕೊತಾರಂತೆ ಪಾಪ, ಪೂರ್ತಿ ಇರೋದಕ್ಕಿಂತ ವಾಸಿ ಅಲ್ಲ ಪಾಪ, ಹೋಗ್ಲಿ. ಏನೋ ಕೊಡೋದಕ್ಕಿಂತ ಹರಕ ಬಟ್ಟೆ ಯಾವ್ದೋ ಒಂದು ಇರುತ್ತಲ್ಲ, ತಾ ರೇಷ್ಮೆ ಬಟ್ಟೆ ಉಟ್ಕೊಂಡು ಪರಮಾತ್ಮನಿಗೆ ಪಾಪ ಈ ಯಾವ್ದೋ ಒಂದು ನಾರ್ ಬಟ್ಟೆ ಕೊಟ್ಟು ತಗೋತಾನಂತೆ ಪರಮಾತ್ಮ. ಓಂ ನಮೋ ನಾರಾಯಣಾಯ ವಸ್ತ್ರಂ ಸಮರ್ಪಯಾಮಿ, ಅದನ್ನೇ ಮುಂದೆ ಒಳ್ಳೇದನ್ನಾಗಿ ಅನುಗ್ರಹ ಮಾಡ್ತಾನೆ. ಒಳ್ಳೆ ಪ್ರೀತಿಯಿಂದ ಇಸ್ಕೊಂಡಂತೆ, ಮತ್ತೆ ಯಾರು ಬೇಲಕ್ಕೆ ಹೋದ್ರೆ ಇಲ್ಲ ಇಲ್ಲ, ಅವ್ರು ಹೇಳೋದು ಸರಿಯಾಗಿದೆ ಪಾಪ, ಅದನ್ನಿಸ್ಕೊಂಡಂತೆ ಪರಮಾತ್ಮ. ಅಲ್ಲಿಂದ ಸೀತಾದೇವಿ ನಮಸ್ಕಾರ ಮಾಡಕ್ ಬರ್ತಾಳೆ. ಯಥಾ ಪ್ರಕಾರ ದಶರಥ ಹೇಳ್ತಾನೆ, ಅಮ್ಮ ಸೀತಾ ನೀನ್ಯಾತಕ್ಕೆ ಹೋಗಬೇಕು, ವರ ಇರೋದಿಷ್ಟೇ, ಎರಡು ವರ ಇದೆ ಅಷ್ಟೇ, ರಾಮನಿಗೆ ವನವಾಸ, ಪರತರಿಗೆ ಪಟ್ಟಾಭಿಷೇಕ, ನೀವೆಲ್ಲ ಹೋಗೋ ಕಾರಣ ಇಲ್ಲ, ನೀವ್ಯಾಕೆ ಹೋಗಬೇಕು ಅಂತ ಕೇಳಿದರೆ, ಇಲ್ಲ ಇಲ್ಲ, ನನ್ನ ಕೈಕೇಯ ವರ ಅಂತ ಹೋಗ್ತಾ ಇಲ್ಲ ಅಂತ ಹೇಳಿದ್ದಾಳೆ. ಕೈಕೇಯ ವರಕ್ಕೆ ನಾನು ಹೋಗ್ತಾ ಇಲ್ಲ, ರಾಮ ಹೊಂದನ ಹೋಗ್ಲೇಬೇಕಲ್ಲ, ಧರ್ಮಪತ್ನಿಯ ಕೆಲಸ, ಅದಕ್ಕೆ ಹೋಗ್ತಿದ್ದಾರೆ ಅಷ್ಟೇ, ಕೈಕೇಯಿ ವರ ನಿರ್ಬಂಧ ಅಲ್ಲ ಇದು, ನನ್ನ ಸ್ವೇಚ್ಛೆಯಿಂದ ಹೋಗ್ತೇನೆ ಅಂತ ಹೇಳಿದ್ದಾಳೆ. ಆಮೇಲೆ ಕೈಕೇಯಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಕೈಕೇಯಿ ಅದೇ ಕೆಲಸವನ್ನೇ ಮಾಡ್ತಾಳೆ, ಸೀತಾ ನೀನು ರಾರ ಬಟ್ಟೆನೆ ಉಟ್ಕೋಬೇಕು. ಸೀತಾದೇವಿ ಇಸ್ಕೊಂಡು ಬಿಟ್ರಂತೆ. ಆಗ ಹೇಳ್ತಾನೆ ಭಾರಿ ಸಿಟ್ಟು ಬರ್ತಿದ್ದೆ ದಶರಥನಿಗೆ. ಏನು ಕೈಕಿ, ವಶಿಷ್ಠರು ಬೈತಾರೆ ಕೈಕಿ ಏನ್ ಮಾಡ್ತಿದ್ದಿ ನೀನೀಗ, ಎರಡು ವರ ಕೇಳ್ತಾರೆ ಅಂತೇಳಿ ಎಷ್ಟು ವರ ಕೇಳ್ತಾಗ್ತಾ ಇದೆಯಲ್ಲ ಒಂದಕ್ಕೊಂದು. ನೀನೀಗ ಅವಳಿ ನಾಳು ಬಟ್ಟೆ ಕೊಡೋ ಹಕ್ಕು ನಿನಗೆ ಎಲ್ಲಿದೆ? ಈಗ ಕೊಡಬಾರದು ಅಂತ ಬೈದ್ರೆ ಅವಳು ಸುಮ್ಮನೆ ಇದ್ದಾಳೆ. ಆ ಕ್ಷಣಕ್ಕೆ ಸೀತಾದೇವಿ ಇಸ್ಕೊಂಡೇ ಬಿಡ್ತಾರೆ, ನನ್ನ ಗಂಡ ನಾರು ಬಟ್ಟೆ ಉಟ್ಟಾಗ ನಾನು ಹೇಗೆ ರೇಷ್ಮೆ ಬಟ್ಟೆ ಉಡ್ಲಿ ಅಂತ ಕೇಳಿದ. ಇದು ಪತಿವ್ರತ ಧರ್ಮವನ್ನು ಒಳ್ಳೆ ಪರಿಣಾಮಕಾರಿ ಹೇಳ್ತಕ್ಕಂಥ ಮಾತಿದ್ವು. ಗಂಡ ಪಾಪ ಎದ್ದು ದೇರ್ಪೂಜೆ ಮಾಡ್ಕೊಂಡು ಕೂತಿರ್ತಾನೆ, ಈಗ ಬರಕೆ ಹೊಡೆಯೋದು ಕಾಫಿ ಆಗಿಲ್ವೇನ್ರಿ ಅಂತ ಕೂಗಿದ್ರೆ ಎಷ್ಟು ಸಿಟ್ಟು ಬರ್ಬೇಕು ಲೆಕ್ಕ ಹಾಕಿ ನೋಡು. ಅದು ಅವನೇ ಮಾಡಿಕೊಡ್ಬೇಕು, ಅದು ಭಾರಿ ಸ್ವಾರಸ್ಯ. ಮತ್ತೆ ಎಂಟೋ ಪಾಪಗಳಿರ್ತಾರೆ, ಅದೇ ಧರ್ಮಪತ್ನಿ ಅಂತ ಹೇಳಿದ್ರೆ ಪುಣ್ಯವನ್ನು ಹೇಗೆ ಹಂಚ್ಕೋಬೇಕು ಲೆಕ್ಕ ಹಾಕಬೇಕು. ಸೀತಾದೇವಿಯ ಕಥೆ ನಾವು ಕೇಳಿದಾಗ ರಾಮಾಯಣವನ್ನು ಕೇಳೋ ಉದ್ದೇಶ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣ, ಮನುಷ್ಯ ಹೇಗೆ ಬದುಕಬೇಕು ಅಂತ ಸಾಕ್ಷಾತ್ ನಾರಾಯಣ ತೋರಿಸಿಕೊಟ್ಟಿದ್ದ ಅನ್ನೋದು ವಿಷಯ. ನರರ ಬದುಕಿನ ಒಂದು ಸಿದ್ಧತೆಯನ್ನ ಸಾಕ್ಷಾತ್ ನಾರಾಯಣ ಮಾಡಿಕೊಟ್ಟಿದ್ದಾನೆ ಎಂಬುದೇ ವಿಶೇಷ. ಇದು ಅತ್ಯಂತ ಮಾರ್ಮಿಕವಾದ ಸಂದೇಶ ಅದು ಅವ್ರು ಇಸ್ಕೊಂಡ್ರಂತಾನೆ. ಅದಕ್ಕೆ ಉಟ್ಕೋತಾ ಇದ್ದೇನೆ ಅಂತ ಹೇಳಿ ಸೀತಾದೇವಿ ಎಷ್ಟು ತಮಾಷೆ ಮಾಡ್ತಾಳೆ ಅಂದ್ರೆ, ರಾಮ ಇನ್ ಹೇಗೆ ಉಟ್ಕೋಬೇಕು ಅಂತ ಕೇಳಿಲ್ಲಂತೆ ತಮಾಷೆ. ನಾರು ಬಟ್ಟೆನ ಹೇಗೆ ಉಟ್ಕೋಬೇಕಿದ್ದನ ರಾಮ ತಾನು ಉಳಿಸಿದ್ದಂತೆ ಮೈ ಮೇಲೆ ತಾನು ಹಾಕಿದನಂತೆ. ವನಕ್ಕೆ ಹೋಗ್ಬೇಕಾದ್ರೆ ತಮಾಷೆ ಮಾಡ್ತಾ ಇರೋರ್ತ ಅವ್ರು ಸೀರಿಯಸ್ ಇಲ್ಲ. ಯಾಕೆ ಅವ್ರು ಏನ್ ಲಕ್ಷ್ಮೀ ನಾರಾಯಣ ಯಾವ ದುಃಖ ಇದೆ ಮತ್ತೆ ಉಳಿದವರಾಗಿದ್ರು ಗೊಳೋ ಅಂತ ಅಳತ ಕೊಡಬೇಕಾಗಿತ್ತು. ದುಃಖದ ಹೆಸರು ಕೂಡ ಇಲ್ಲ, ಅದಕ್ಕೆ ರಾಮ ಅಂತ ಪರಮಾತ್ಮನ ಹೆಸರು. ರಾಮನಾಮವ ನುಡಿ ನುಡಿ ಕಷ್ಟ ಬಂದಿರುತ್ತಲ್ಲ, ರಾಮನ ನೆನೆಸ್ಕೊಂಡ್ಬಿಟ್ರೆ ಎಲ್ಲ ದುಃಖ ಹೋಗ್ಬಿಡುತ್ತೆ. ನಮಗೆ ಅನ್ಯಾಯವಾಯ್ತು ನಮಗೆ ಅನ್ಯಾಯವಾಯ್ತು ಅಂತ ಇರ್ತೇವೆ. ರಾಮನಿಗಾದ ಅನ್ಯಾಯಕ್ಕಿಂತ ನಮಗೆ ಅನ್ಯಾಯ ಆಗೋ ಸಾಧ್ಯತೆ ಉಂಟ? ಅಷ್ಟು ಎಂದಿನೂ ಜನ್ಮದಲ್ಲಿ ಕಳ್ಕೊಳ್ಳೋದಿಲ್ಲ, ಇಷ್ಟು ಇದ್ರೆ ತಾನೇ ಕಳ್ಕೊಳ್ಳೋದು ನಾವು ಅಷ್ಟೊಂದು. ಮೊದಲನೇದು ಅದಿಲ್ಲ, ಮತ್ತೆ ಯಾರು ಇಷ್ಟು ಅನ್ಯಾಯ ಮಾಡೋ ಚಾನ್ಸಸ್ ಇಲ್ಲವೇ ಇಲ್ಲ. ಅದನ್ನ ರಾಮದೇವರು ಹೇಗೆ ಜಗತ್ತಿ ತೋರಿಸ್ತಿದ್ದಾರೆ ಅಂದ ಮೇಲೆ ಆ ಬದುಕು ನಿಜವಾದ ಬದುಕು. ಅದು ಒಂದು ಆ ಕಥೆ ನಮಗೆ ಗೊತ್ತಾದ್ರೆ ಮನಸ್ಸಿಗೆ ನೋವೇ ಬರಬಾರದು, ದುಃಖವೇ ಆಗಬಾರದು. ಆಗ ಸುಖ ದುಃಖ ಸಮಯಕೃತ್ವ ಅಂತ ಸಾವಿರ ಸತ್ತು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇಂಥ ದೊಡ್ಡವರ ಕಥೆ ಕೇಳಿದ ತಕ್ಷಣ ಅರ್ಥ ಆಗಿಬಿಡುತ್ತೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ ಎನ್ನುವುದು ಸಿದ್ಧಾಂತ. ಆ ಸೀತಾದೇವಿ ಅದನ್ನ ಉಟ್ಕೊಂಡ್ರಂತೆ. ಅವಳು ಬಿಡೋದಿಲ್ಲ, ಕೈ ಕೈ ಗಲಾಟೆ ಮಾಡ್ತಾಳೆ ಸೀತಾ. ಬರೀ ನಾರು ಬಟ್ಟೆ ಉಟ್ಕೊಂಡ್ರೆ ಸಾಲದು, ಆಭರಣವನ್ನೆಲ್ಲ ಬಿಟ್ಟು ಇಲ್ಲೇ ಉಟ್ಟೋಗ್ಬೇಕು ಅಂತ ಹೇಳುತ್ತಾಳೆ. ಆಭರಣ ಯಾವುದು ಒಯ್ಯಬಾರದು, ಅದು ಆಭರಣಕ್ಕೆ ಹೀಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೀತಾದೇವಿ ಎಲ್ಲ ಆಭರಣ ತೆಗೆದಿಟ್ಟು ಬಿಟ್ರು. ತುಂಬಾ ಜನ ಇಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೋಡಿದ್ರ ಇಲ್ಲಿ ಸೀತಾದೇವಿ ಆಭರಣ ತೆಗೆದಿಟ್ಟು ಸ್ಪಷ್ಟ ವಾಲ್ಮೀಕಿಗಳು ಬರೀತಾರೆ, ಆ ಸಂಶಯನೇ ಇಲ್ಲ. ಆದ್ರೆ ಮುಂದೇನಾಗುತ್ತೆ,